ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳನ್ನು ಹೊತ್ತು ತರುವ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ. ಕಳೆದ ವಾರ ವಿಜ್ಞಾನ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವಂತಹ ಆಯ್ದ ಕೆಲವು ಸಂಶೋಧನಾ ಪ್ರಬಂಧಗಳ ಸಾರಾಂಶ ಹಾಗೂ ಕೆಲವು ಸುದ್ದಿಗಳನ್ನು ನಿಮಗೆ ಇಂದು ತಲುಪಿಸುತ್ತಿದ್ದೇವೆ. ಸಂಚಿಕೆ 49, ಆಗಸ್ಟ್ 12, 2018. ಇಂದಿನ ಸಂಚಿಕೆಯಲ್ಲಿ ನೀವು ಕೇಳಲಿದ್ದೀರಿ: ಹನುಮ ನೌಕೆಯ ಯಾನ, ಅಷ್ಟರೋಧಿ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಸುಗಂಧ ದಿಣ್ಣೆಗಳು, ಗಂಗೆಯ 3 ಆಯಾಮದ ಚಿತ್ರ, ತುಂತುರು ಸುದ್ದಿ ಹಾಗೂ ಹರಳೆಣ್ಣೆಯಲ್ಲಿ ತೇಲುವ ಮ್ಯಾಗ್ನೆಟ್ಟು. ಹನುಮ ನೌಕೆಯ ಯಾನ. ಹನುಮನ ಕಥೆ ಕೇಳಿದ್ದೀರಲ್ಲ? ನಮ್ಮ ಪುರಾಣಗಳಲ್ಲಿ ಬರುವಂತಹ ಬಹಳ ಸ್ವಾರಸ್ಯಕರವಾದ ಕಥೆ ಇದು. ಒಮ್ಮೆ ಹನುಮ ಕೆಂಪಾದ ಉದಯ ಸೂರ್ಯನನ್ನು ಹಣ್ಣು ಎಂದುಕೊಂಡನಂತೆ. ಹಾಗೆ ಅದನ್ನು ಹಿಡಿಯಲು ಹಾರಿ ಹೋಗಿದ್ದನಂತೆ. ಇದು ಹನುಮನ ಶಕ್ತಿಗೆ ನಮ್ಮ ಹಿರಿಯರು ಕಲ್ಪಿಸಿದ ಕತೆ. ಇದು ಹೀಗೆಯೇ ಸೂರ್ಯನನ್ನು ಹಿಡಿಯಲೋ ಮುಟ್ಟಲೋ ಅಲ್ಲದಿದ್ದರೂ ಸೂರ್ಯನನ್ನು ಇನ್ನೂ ಹತ್ತಿರದಿಂದ ನೋಡುವ ಬಯಕೆಯಿಂದ ಹನುಮನಂತೆಯೇ ಒಂದು ನೌಕೆ ಗಗನಕ್ಕೆ ಹಾರಿದೆ. ಅಮೆರಿಕೆಯ ನಾಸಾ ಸಂಸ್ಥೆಯು ನಿನ್ನೆ ಅಂದರೆ ಆಗಸ್ಟ್ 11 ಪಾರ್ಕರ್ ಎನ್ನುವ ಶೋಧ ನೌಕೆಯನ್ನು ಹಾರಿಬಿಟ್ಟಿತು. ಇದು ಇನ್ನು 7 ವರ್ಷಗಳ ಕಾಲ ಸೂರ್ಯನನ್ನು ಸುತ್ತಲಿದೆ. ಇದೇನಿದು ನೌಕೆ, ಏಕೆ ಇದನ್ನು ಹಾರಿಸಿದ್ದಾರೆ ಇತ್ಯಾದಿ ವಿವರಗಳನ್ನು ಕಳೆದ ವಾರವಷ್ಟೇ ನೇಚರ್ ಪತ್ರಿಕೆ ಪ್ರಕಟಿಸಿತ್ತು. ಅದರಲ್ಲಿನ ಕೆಲವು ವಿವರಗಳನ್ನು ನಿಮಗೆ ಇಲ್ಲಿ ತಿಳಿಸುತ್ತಿದ್ದೇವೆ. ಪಾರ್ಕರ್ ಒಂದು ಶೋಧ ನೌಕೆ. ಇದರ ಪ್ರಯಾಣದ ಉದ್ದೇಶವೂ ಸರಳವೇ. ಸೂರ್ಯನ ಬಳಿಗೆ ಹೋಗಿ ಸೂರ್ಯನ ವಾತಾವರಣ ಹೇಗಿದೆ ಎನ್ನುವ ಕುತೂಹಲ ಇದರದ್ದು. ಅದರಲ್ಲೇನಿದೆ ಎಂದಿರಾ? ಸೂರ್ಯ ಹನುಮನ ಕಲ್ಪನೆಯ ಹಣ್ಣಲ್ಲ ಎನ್ನುವುದು ನಮಗೆಲ್ಲರಿಗೂ ಗೊತ್ತು. ಅದೊಂದು ಬೆಂಕಿಯ ಚೆಂಡು. ಅದುವು ಸಾಧಾರಣ ಬೆಂಕಿಯ ಚೆಂಡಲ್ಲ. ಕಬ್ಬಿಣವನ್ನು ಕರಗಿಸುವ ಕುಲುಮೆಯಲ್ಲಿ ಸುಮಾರು 1000 ಡಿಗ್ರಿ ಸೆಂಟಿಗ್ರೇಡ್ ಬಿಸಿ ಇರಬಹುದು. ಆದರೆ ಸೂರ್ಯನ ಮೈ ಇದರ 6 ಪಟ್ಟು ಹೆಚ್ಚು ಬಿಸಿಯಂತೆ. ಇನ್ನೂ ವಿಚಿತ್ರ ಎಂದರೆ ಸೂರ್ಯನ ಮೈಗಿಂತಲೂ ಅದನ್ನು ಆವರಿಸಿರುವ ವಾತಾವರಣ ಇನ್ನಷ್ಟು ಬಿಸಿ. ಅದು 10 ಅಲ್ಲ 20 ಅಲ್ಲ 1,000,000 ಪಟ್ಟು ಬಿಸಿ. ಅರ್ಥಾತ್ ಅದರ ವಾತಾವರಣದ ಉಷ್ಣತೆ 1,000,000 ಸೆಂಟಿಗ್ರೇಡನ್ನು ದಾಟಬಲ್ಲದು. ನಮಗೆ ಜ್ವರ ಬಂದಾಗ ಮೈ 1-2 ಡಿಗ್ರಿ ಸೆಂಟಿಗ್ರೇಡಿನಷ್ಟು ಹೆಚ್ಚು ಬಿಸಿಯಾಗುತ್ತದೆ ಅಷ್ಟೇ. ಇನ್ನು ಕುದಿಯುವ ನೀರು 100 ಡಿಗ್ರಿ ಸೆಂಟಿಗ್ರೇಡಿನಷ್ಟು ಬಿಸಿ ಇರಬಹುದು. ನಾವು ಸ್ನಾನಕ್ಕೆ ಬಳಸುವ ಅತಿ ಬಿಸಿ ನೀರು ಕೂಡ ಕೇವಲ 40-50 ಡಿಗ್ರಿ ಸೆಂಟಿಗ್ರೇಡಿನಷ್ಟು ಬಿಸಿ ಇರುತ್ತದೆ. ಅತಿ ಉರಿ ಬೇಸಿಗೆ ಎನ್ನುವಂತಹ ಮರುಭೂಮಿಯಲ್ಲಿನ ತಾಪಮಾನ 50 ಡಿಗ್ರಿ ಸೆಂಟಿಗ್ರೇಡನ್ನು ದಾಟಲಾರದು. ಹೀಗಿರುವಾಗ ಸೂರ್ಯನ ಮೈಮೇಲಿನ ಬಿಸಿ ಎಷ್ಟು ಎಂದು ಊಹಿಸಿಕೊಳ್ಳಿ. ಪಾರ್ಕರ್ ಶೋಧ ನೌಕೆಯ ಕುತೂಹಲ ಕೇವಲ ಸೂರ್ಯನ ಮೈ ಏಕೆ ಇಷ್ಟು ಬಿಸಿ ಇದೆ ಎನ್ನುವುದಷ್ಟೇ ಅಲ್ಲ, ಸೂರ್ಯನ ವಾತಾವರಣವನ್ನು ಕೊರೋನಾ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಇದು ಬಿಸಿಯಷ್ಟೇ ಅಲ್ಲ, ಇದರಲ್ಲಿ ವಿದ್ಯುತ್ ಆವೇಶಗೊಂಡ ಕಣಗಳು ಇವೆ. ಇವು ಅಲ್ಲಿಂದ ಹಾರಿ ಇಡೀ ಸೂರ್ಯಮಂಡಲದುದ್ದಕ್ಕೂ ಹರಡಿಕೊಳ್ಳುತ್ತವೆ. ಇದನ್ನೇ ಸೌರಮಾರುತ ಎಂದು ವಿಜ್ಞಾನಿಗಳು ಹೆಸರಿಸಿದ್ದಾರೆ. ವಿದ್ಯುತ್ ಇದ್ದ ಕಡೆ ಕಾಂತಶಕ್ತಿಯೂ ಇರಬೇಕಷ್ಟೇ. ಈ ಸೌರಮಾರುತದ ಕಾಂತ ಪ್ರಭಾವ ನಮ್ಮ ಭೂಮಿಯನ್ನು ಆಗಾಗ್ಗೆ ತಾಕುತ್ತದೆ. ನಮ್ಮ ಟೆಲಿಫೋನು ಟೆಲಿವಿಷನ್ ಪ್ರಸಾರಗಳಿಗೆ ಅಡ್ಡಿಯಾಗುತ್ತದೆ. ನೆನಪಿರಲಿ, ನಾವು ಸೂರ್ಯನಿಂದ ಸುಮಾರು 14.9 ಕೋಟಿ ಕಿಲೋಮೀಟರ್ಗಳಷ್ಟು ದೂರದಲ್ಲಿದ್ದೇವೆ. ಅಲ್ಲ, ಇಷ್ಟು ದೂರದಲ್ಲಿರುವ ನಮಗೇನೆ ಬೇಸಿಗೆಯಲ್ಲಿ ಸೂರ್ಯನ ಬಿಸಿ ಸುಟ್ಟು ಬಿಸಿ ಮಾಡುವಷ್ಟು ಎನಿಸುತ್ತದಲ್ಲ. ಇನ್ನು ಈ ಪಾರ್ಕರ್ನನ್ನು ಅದು ಸುಟ್ಟು ಬೂದಿ ಮಾಡುವುದಿಲ್ಲವೇ? ಹಾ, ಅದಕ್ಕೆಂದೇ ಪಾರ್ಕರ್ಗೆ ಕಾರ್ಬನ್ ಅಣುಗಳನ್ನು ಒತ್ತೊತ್ತಾಗಿ ಕೂಡಿಸಿ ಮಾಡಿದಂತಹ ಸುಮಾರು 1 ಅಡಿ ದಪ್ಪನಾದ ಭದ್ರ ಕವಚವನ್ನು ಹೊದಿಸಿದ್ದಾರೆ. ಇದು ಸುಮಾರು 1,400 ಡಿಗ್ರಿ ಸೆಂಟಿಗ್ರೇಡಿನಷ್ಟು ಉಷ್ಣತೆಯನ್ನು ತಾಳಿಕೊಳ್ಳಬಲ್ಲುದು. ಪಾರ್ಕರ್ನಲ್ಲಿರುವ ವಿದ್ಯುತ್ ಉತ್ಪಾದಿಸುವ ಸೌರ ಫಲಕಗಳು ಬಿಸಿಯೇರದಿರಲಿ ಆವಿಯಾಗದಿರಲಿ ಎಂದು ಕಾರಿನ ಇಂಜಿನ್ ಅನ್ನು ತಣಿಸುವ ರೇಡಿಯೇಟರ್ನಂತೆ ಸಣ್ಣ ಕೊಳವೆಗಳಲ್ಲಿ ನೀರನ್ನು ಹರಿಬಿಟ್ಟು ತಣಿಸಲಾಗುತ್ತಿದೆ. ಒಂದಿಷ್ಟು ವಿದ್ಯುತ್ ಉತ್ಪತ್ತಿಯಾದ ಕೂಡಲೇ ಇವು ಮಡಚಿಕೊಂಡು ಕವಚದ ನೆರಳಿನಲ್ಲಿ ಆಸರೆ ಪಡೆಯುತ್ತವೆ. ಸೂರ್ಯನನ್ನು ಬೆದಕಲು ಹೊರಟಂತಹ ಮೊದಲ ಪ್ರಯತ್ನ ಇದಲ್ಲ, ಇದನ್ನು ನಾವು ನೆನಪಿಡೋಣ. ಇದಕ್ಕೂ ಮೊದಲು ನಾಸಾ ಸಂಸ್ಥೆಯೇ ಜರ್ಮನಿಯ ಹೀಲಿಯೋಸ್ 1 ಮತ್ತು ಹೀಲಿಯೋಸ್ 2 ಎನ್ನುವ ಶೋಧ ನೌಕೆಗಳನ್ನು ಸುಮಾರು 40 ವರ್ಷಗಳ ಹಿಂದೆಯೇ ಹಾರಿಬಿಟ್ಟಿತ್ತು. ಆದರೆ ಪಾರ್ಕರ್ ಈಗ ಅವೆಲ್ಲವುಗಳಿಗಿಂತಲೂ ಮುಂದೆ ಸಾಗಿ ಸೂರ್ಯನಿಗೆ ಬಲು ಸಮೀಪ ಹೋಗಲಿದೆ. ಬಲು ಸಮೀಪ ಎಂದನಲ್ವಾ, ಅದು ಅಷ್ಟಿಷ್ಟಲ್ಲ, ಸುಮಾರು 2 ಕೋಟಿ ಕಿಲೋಮೀಟರ್ಗಳಷ್ಟು ಸಮೀಪ ಅಷ್ಟೇ. ಅಂದರೆ ಚಂದ್ರ ಭೂಮಿಗಿರುವ ದೂರಕ್ಕಿಂತಲೂ 1000 ಪಟ್ಟು ದೂರದಲ್ಲಿ ಇದು ಸೂರ್ಯನನ್ನು ನೋಡುತ್ತದೆ ಅಷ್ಟೇ. ಇಂದಿನಿಂದ 2 ವಾರಗಳವರೆಗೆ ಸೂರ್ಯಮುಖಿಯಾಗಿ ಹಾರುವ ಪಾರ್ಕರ್ ಅನಂತರ ಶುಕ್ರಗ್ರಹದ ಸೆಳೆತಕ್ಕೆ ಸಿಲುಕಿ ಸ್ವಲ್ಪ ನಿಧಾನಗತಿಯಲ್ಲಿ ಮುಂದುವರಿಯುತ್ತದೆ. 4 ವಾರಗಳು ಹೀಗೆ ಸಾಗಿದ ಮೇಲೆ ಸೂರ್ಯನಿಗೆ ಅತಿ ಸಮೀಪದಲ್ಲಿರುವ ಬುಧಗ್ರಹವನ್ನೂ ದಾಟಿ ಮುಂದುವರಿಯುತ್ತದೆ. ಅನಂತರ 7 ವರ್ಷಗಳವರೆಗೆ ಸೂರ್ಯನ ಸುತ್ತಲೂ ನಿಧಾನವಾಗಿ ಸುತ್ತುತ್ತದೆ. ಒಂದೊಂದು ಸುತ್ತು ಸುತ್ತಿದ ಮೇಲೂ ಇದು ಸೂರ್ಯನಿಗೆ ಮತ್ತಷ್ಟು ಇನ್ನಷ್ಟು ನಿಕಟವಾಗುತ್ತಾ ಹೋಗುತ್ತದೆ. ನವೆಂಬರ್ ವೇಳೆಗೆ ಇದು ಸೂರ್ಯನಿಗೆ ಸುಮಾರು 2.4 ಕೋಟಿ ಕಿಲೋಮೀಟರ್ ಹತ್ತಿರವಿರುತ್ತದೆಯಂತೆ. ವಿಜ್ಞಾನಿಗಳ ಪ್ರಕಾರ ಇದೊಂದು ವಿಶೇಷವಾದ ಸೀಮೆ. ಇದರಿಂದ ಈಚೆಗೆ ಸೌರಮಾರುತ ಬಿಡು ಬೀಸಾಗಿ ಹರಿಯುತ್ತದೆ. ಇದನ್ನು ದಾಟಿ ಸೂರ್ಯನತ್ತ ಸಾಗಿದರೆ ಅಲ್ಲಿ ಅದು ಸೂರ್ಯನ ಗುರುತ್ವದ ಬಲೆಗೆ ಸಿಕ್ಕು ಬೇರೆಯೇ ರೀತಿ ವರ್ತಿಸುತ್ತದೆ. ನಮಗೆ ಈಗ ಸೌರಮಾರುತ ಈ ಸೀಮೆಯಿಂದ ಈಚೆಗೆ ಹೇಗಿದೆ ಎನ್ನುವುದು ಗೊತ್ತು, ಆದರೆ ಈ ಸೀಮೆಯ ಆಚೆಗೆ ಹೇಗಿದೆ ಎನ್ನುವುದನ್ನು ತಿಳಿಯುವ ಕುತೂಹಲವೇ ಈ ಪಾರ್ಕರ್ ನೌಕೆಯನ್ನು ಹಾರಿಸಿರುವುದಕ್ಕೆ ಕಾರಣ. ಅಂದಹಾಗೆ ಇದೀಗ 91 ವರ್ಷ ವಯಸ್ಸಾಗಿರುವ ಯುಜೀನ್ ಪಾರ್ಕರ್ ಎನ್ನುವ ಖಭೌತ ವಿಜ್ಞಾನಿಯ ಗೌರವಾರ್ಥ ಈ ನೌಕೆಗೆ ಪಾರ್ಕರ್ ಎನ್ನುವ ಈ ಹೆಸರನ್ನು ಇಡಲಾಗಿದೆ. 1958ರಲ್ಲಿ ಈತ ಅಂದು ಲಭ್ಯವಿದ್ದ ಮಾಹಿತಿಗಳನ್ನೆಲ್ಲ ಆಧರಿಸಿ ಸೌರಮಾರುತ ಹೇಗೆ ಉಂಟಾಗುತ್ತದೆ, ಅದರ ಪ್ರಭಾವವೇನು ಎಂದೆಲ್ಲ ತರ್ಕಿಸಿದ್ದರು. ಅದರ ಸತ್ಯಾಸತ್ಯತೆಯ ಸತ್ವ ಪರೀಕ್ಷೆಯನ್ನು ಈ ಹನುಮನೌಕೆ ಈಗ ನಡೆಸಲಿದೆ. ಹಾ, ಹನುಮನೌಕೆ ಎಂದು ನಾನು ಹೇಳಿದ ಕೂಡಲೇ ನಮ್ಮ ಪುರಾಣಗಳನ್ನು ಬರೆದವರಿಗೆ ಸೂರ್ಯನ ಬಗ್ಗೆ ಅರಿವಿತ್ತು ಅಂತ ನಾವೇನು ಭಾವಿಸಬೇಕಿಲ್ಲ. ಸೂರ್ಯನಿಲ್ಲದೆ ಬೆಳಕಿಲ್ಲ, ಬಿಸಿಲೂ ಇಲ್ಲ ಎನ್ನುವುದು ಬಹುಶಃ ಅವರಿಗೆ ಗೊತ್ತಿದ್ದಿರಬಹುದು, ಆದರೆ ಸೂರ್ಯನ ಉಷ್ಣತೆ ಎಷ್ಟು ಎನ್ನುವ ಊಹೆ ಕೂಡ ಇದ್ದಿರಲಿಕ್ಕಿಲ್ಲ. ಅದೊಂದು ಅನಿಲದ ಚೆಂಡು ಎನ್ನುವ ಕಲ್ಪನೆಯಂತೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಹೀಗೆ ಬೆರಗುನುಂಟು ಮಾಡುವ ವಸ್ತುಗಳ ಬಗ್ಗೆ ಕಥೆಗಳನ್ನು ಕಲ್ಪಿಸುವ ವಿಚಿತ್ರ ಕಲ್ಪನೆಗಳನ್ನು ಕಟ್ಟುವ ಸಾಮರ್ಥ್ಯವಂತೂ ಅವರಿಗೆ ಇತ್ತು. ಅದಕ್ಕೆ ಅವರು ಮಾನವರು. ಅವರಂತೆಯೇ ಪ್ರಪಂಚದ ಇನ್ನೂ ಹಲವು ಜನಾಂಗಗಳಲ್ಲಿಯೂ ಕೂಡ ಈ ಶಕ್ತಿ ಇತ್ತು. 7 ವರ್ಷಗಳಾದ ಮೇಲೆ ಏನಾಗುತ್ತದೆ ಎಂದಿರಾ? ಕಾದು ನೋಡೋಣ. ಚುಟುಕು ಚುರುಮುರಿ. ಅಷ್ಟರೋಧಿ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಸುಗಂಧದೆಣ್ಣೆಗಳು. ಆಸ್ಪತ್ರೆಗೆ ನಾವು ಹೋಗುವುದು ಆರೋಗ್ಯ ಸುಧಾರಿಸಲು ಎಂದಷ್ಟೇ, ಆದರೆ ಕೆಲವೊಮ್ಮೆ ಆಸ್ಪತ್ರೆಯಿಂದಲೇ ನಮಗೆ ಕಾಯಿಲೆ ಬರುವ ಸಂಗತಿಯೂ ಉಂಟು. ಆಸ್ಪತ್ರೆ ಎಂದ ಮೇಲೆ ಹಲವು ತೆರಿನ ರೋಗಿಗಳು ಇರುತ್ತಾರೆ. ಇವರಲ್ಲಿ ಸೋಂಕು ರೋಗಿಗಳು ಇರುತ್ತಾರೆ, ಸೋಂಕು ಇಲ್ಲದವರು ಇರುತ್ತಾರೆ. ಆದರೆ ಸೋಂಕು ರೋಗಿಗಳಲ್ಲಿರುವಂತಹ ಬ್ಯಾಕ್ಟೀರಿಯಾ, ವೈರಸ್ ಅಥವಾ ಬೂಸು ಇತರರಿಗೂ ಹರಡಬಹುದು. ಹೀಗಾಗದಿರಲಿ ಎಂದು ಸಾಮಾನ್ಯವಾಗಿ ಆಸ್ಪತ್ರೆಯ ಪರಿಸರವನ್ನಷ್ಟೇ ಅಲ್ಲ, ಅಲ್ಲಿ ಬಳಸುವ ವೈದ್ಯೋಪಕರಣಗಳನ್ನು, ಬಟ್ಟೆ ಬರೆಗಳನ್ನು ಕ್ರಿಮಿನಾಶಕಗಳಿಂದ ಶುಚಿಗೊಳಿಸುತ್ತಾರೆ. ವೈದ್ಯರು ಕ್ರಿಮಿನಾಶಕವೂ ಇರುವ ನೀರಿನಲ್ಲಿ ಕೈ ಕಾಲು ತೊಳೆದು ರೋಗಿಗಳನ್ನು ಮುಟ್ಟುತ್ತಾರೆ. ರೋಗಿಗಳಿಗಂತೂ ಔಷಧ ಕೊಡುವುದು ಇದ್ದೇ ಇದೆ. ಇಷ್ಟೆಲ್ಲ ಇದ್ದಾಗ್ಯೂ ಕೆಲವೊಮ್ಮೆ ಆಸ್ಪತ್ರೆಯಿಂದಲೇ ರೋಗಗಳು ಹರಡುವುದುಂಟು. ರಕ್ತವನ್ನು ಸೋಂಕಿ ಸೆಪ್ಟಿಕ್ ಉಂಟು ಮಾಡುವಂತಹ ಸೋಂಕಿರಬಹುದು, ಅಥವಾ ಶ್ವಾಸಕೋಶದೊಳಗೆ ನುಗ್ಗಿ ನ್ಯುಮೋನಿಯಾ ಮಾಡುವಂತಹವು ಇರಬಹುದು, ಅಥವಾ ಚರ್ಮಕ್ಕೆ ಅಂಟಿಕೊಂಡು ಚರ್ಮರೋಗವನ್ನುಂಟು ಮಾಡುವ ಬೂಸುಗಳಾಗಿರಬಹುದು. ಇವೆಲ್ಲವೂ ಆಸ್ಪತ್ರೆಗಳಿಂದ ಬರುವ ಸಾಧ್ಯತೆಗಳಿವೆ. ಇಂತಹವುಗಳಲ್ಲಿ ಬುರ್ಕೋಲ್ಡೇರಿಯಾ ಸೆಪಾಸಿಯಾ ಎನ್ನುವ ಬ್ಯಾಕ್ಟೀರಿಯಾ ಸೋಂಕು ಬಲು ಕುಖ್ಯಾತಿ ಪಡೆದಿದೆ. ಇದು ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲು ಬಳಸುವ ಹಲವಾರು ಪ್ರತಿಜೀವಕಗಳು ಅರ್ಥಾತ್ ಆಂಟಿಬಯೋಟಿಕ್ಗಳಿಗೆ ಬೆದರುವುದೇ ಇಲ್ಲವಂತೆ. ಅವಕ್ಕೆಲ್ಲ ರೋಧವನ್ನು ಬೆಳೆಸಿಕೊಂಡಿರುವ ಈ ಬ್ಯಾಕ್ಟೀರಿಯಾವನ್ನು ದೂರವಿಡುವುದು ಕಷ್ಟ. ಸಿಸ್ಟಿಕ್ ಫೈಬ್ರೋಸಿಸ್ ಎನ್ನುವ ಕಾಯಿಲೆಯಿಂದ ನರಳುವ ರೋಗಿಗಳಲ್ಲಂತೂ ಇದರ ಹಾವಳಿ ಹೆಚ್ಚು. ಈ ರೋಗಿಗಳಲ್ಲಿ ಶ್ವಾಸಕೋಶ, ಜೀರ್ಣಾಂಗದ ಕರುಳಿನಲ್ಲಿ ಹಾಗೂ ಮೂಗಿನಂತಹ ಅಂಗಗಳಲ್ಲಿ ಲೋಳೆ ಹೆಚ್ಚಾಗಿ ಕಾಣಿಸುತ್ತದೆ. ದಮ್ಮು ಅಸ್ತಮದಂತೆ ಕೊಳವೆಗಳನ್ನು ಇದು ಕಟ್ಟಿಕೊಂಡು ಉಸಿರಾಟಕ್ಕೆ ಅಥವಾ ಇನ್ಯಾವುದೇ ಚಟುವಟಿಕೆಗೆ ತೊಂದರೆ ತರುತ್ತದೆ. ಅದರ ಜೊತೆಗೆ ಬುರ್ಕೋಲ್ಡೇರಿಯಾ ಕೂಡಿಕೊಂಡರೆ ನ್ಯುಮೋನಿಯಾದಂತೆ ಮಾರಕವೂ ಆಗಬಹುದು. ಈಗ ಈ ಬ್ಯಾಕ್ಟೀರಿಯಾವನ್ನು ಹತ್ತಿಕ್ಕಲು ಬೇರೇನೂ ಇಲ್ಲ, ಸುಗಂಧ ದ್ರವ್ಯಗಳು ನೆರವಾಗಬಲ್ಲುವಂತೆ. ಹಾಗೆಂದು ಇಂಗ್ಲೆಂಡಿನ ಸಂಡರ್ಲ್ಯಾಂಡ್ ವಿಶ್ವವಿದ್ಯಾನಿಲಯದ ವಿಜ್ಞಾನಿ ಮಾರ್ಕ್ ಡೇವಿಸ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಇವರ ಸಂಶೋಧನೆಯ ವಿವರಗಳನ್ನು PLOS-1 ಪತ್ರಿಕೆ ಕಳೆದ ವಾರ ಪ್ರಕಟಿಸಿದೆ. ಡೇವಿಸ್ ಮತ್ತು ತಂಡ 43 ಸಿಸ್ಟಿಕ್ ಫೈಬ್ರೋಸಿಸ್ ರೋಗಿಗಳ ಉಗುಳಿನಿಂದ ಈ ಬ್ಯಾಕ್ಟೀರಿಯಾದ 51 ಬಗೆಗಳನ್ನು ಪ್ರತ್ಯೇಕಿಸಿತು ಹಾಗೂ ಅವುಗಳ ಡಿಎನ್ಎಯನ್ನು ಸೂಕ್ಷ್ಮವಾಗಿ ಗಮನಿಸಿತು. ಇವುಗಳೆಲ್ಲವೂ ಕೂಡ ನಾವು ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾ ಸೋಂಕಿನಿಂದ ಚಿಕಿತ್ಸೆ ಪಡೆಯಲು ಬಳಸುವಂತಹ 8 ಔಷಧಗಳಿಗೆ ರೋಧವನ್ನು ಬೆಳೆಸಿಕೊಂಡಂತಹ ತಳಿಗಳು. ಈ ಬ್ಯಾಕ್ಟೀರಿಯಾವೇ ವಿಚಿತ್ರ. ಇದು ಮೂಲತಃ ಸಸ್ಯಗಳಲ್ಲಿ ರೋಗವನ್ನುಂಟು ಮಾಡುತ್ತಿದ್ದಂತಹ ಬ್ಯಾಕ್ಟೀರಿಯಾಗಳಿಂದ ಜನಿಸಿದಂಥದ್ದು. ನೋಡಲು ಒಂದೇ ತೆರನಾಗಿದ್ದರೂ ಇವುಗಳ ಡಿಎನ್ಎಯಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಾಣಬಹುದು. ಈ ಬ್ಯಾಕ್ಟೀರಿಯಾಗಳನ್ನು ಆಂಟಿಬಯೋಟಿಕ್ಗಳಿರುವ ಆಹಾರದಲ್ಲಿ ಇವರು ಬೆಳೆಸಿ ನೋಡಿದ್ದಾರೆ. ಆಂಟಿಬಯೋಟಿಕ್ಗಳಿದ್ದಾಗ್ಯೂ ಎಷ್ಟು ಕಡಿಮೆ ಸಂಖ್ಯೆಯಲ್ಲಿ ಬಿತ್ತಿದರೆ ಇವು ಹುಲುಸಾಗಿ ಬೆಳೆಯುತ್ತವೆ ಎಂದು ಗಮನಿಸಿದರು. ಈ ಸಂಖ್ಯೆ ಕಡಿಮೆ ಇದ್ದಷ್ಟು ಇವುಗಳು ಆಂಟಿಬಯೋಟಿಕ್ಗಳಿಗೆ ಜಗ್ಗುವುದಿಲ್ಲ ಎನ್ನುವುದು ವೇದ್ಯ. ಈ ಪರೀಕ್ಷೆಯಿಂದ ಔಷಧಗಳಿಗೆ ಜಗ್ಗದವುಗಳನ್ನು ಗುರುತಿಸಿ ಅವುಗಳನ್ನು ಮಾತ್ರ ಆಯ್ದು ಸುಗಂಧದೆಣ್ಣೆ ಹನಿಸಿದ ಆಹಾರದೊಳಗೆ ಇಟ್ಟು ಕೃಷಿ ಮಾಡಿದರು. ಅಲ್ಲಿ ಇವು ಬೆಳೆಯುತ್ತವೆಯೇ? ಬೆಳೆದರೆ ಎಷ್ಟು ಹುಲುಸಾಗಿ ಬೆಳೆಯಬಹುದು? ಎಷ್ಟು ಪ್ರಮಾಣದ ಸುಗಂಧದೆಣ್ಣೆಯನ್ನು ಇವು ತಾಳಿಕೊಳ್ಳುತ್ತವೆ ಎಂದು ಪರೀಕ್ಷಿಸಿದರು. ಅಷ್ಟೇ ಅಲ್ಲ, ಬಳಸಿದ ಸುಗಂಧದೆಣ್ಣೆಗಳಲ್ಲಿ ಯಾವ್ಯಾವ ರಾಸಾಯನಿಕಗಳು ಇವೆ ಎನ್ನುವುದನ್ನು ಇವರು ಗುರುತಿಸಿದರು. ಈ ರಾಸಾಯನಿಕಗಳಲ್ಲಿ ಯಾವುದು ಇವುಗಳನ್ನು ಕೊಲ್ಲುತ್ತಿರಬಹುದು ಎಂದೂ ಇವರು ಖಚಿತಪಡಿಸಿಕೊಂಡಿದ್ದಾರೆ. ಹೀಗೆ ಒಟ್ಟು 19 ಸುಗಂಧದೆಣ್ಣೆಗಳ ಪರಿಣಾಮವನ್ನು ಡೇವಿಸ್ ತಂಡ ಪರೀಕ್ಷಿಸಿದೆ. ಇವುಗಳಲ್ಲಿ ಲ್ಯಾವೆಂಡರ್, ಕಿತ್ತಳೆ, ಮೂಸಂಬಿಯ ಸಿಪ್ಪೆಯ ಎಣ್ಣೆ, ಮತ್ತಿ ಮರದ ಎಣ್ಣೆ, ಟೀ ಟ್ರೀ ಎನ್ನುವ ಮರದ ಎಣ್ಣೆ, ಲವಂಗ, ಸೋಂಪು, ಜೀರಿಗೆ, ಕರಿಮೆಣಸು ಮುಂತಾದವುಗಳ ಎಣ್ಣೆ ಇವೆ. ಈ 19 ಎಣ್ಣೆಗಳಲ್ಲಿ ಲ್ಯಾವೆಂಡರ್, ಪುದೀನ, ಲೆಮನ್ ಗ್ರಾಸ್ ಅಥವಾ ನಿಂಬೆಹುಲ್ಲು, ಟೀ ಟ್ರೀ ಎಣ್ಣೆ ಹಾಗೂ ಮಾರ್ಜೋರಿನಾ ಎನ್ನುವ ಗಿಡದ ಎಣ್ಣೆಗಳು ಎಲ್ಲ 51 ಬಗೆಯ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲು ಶಕ್ತವಾಗಿದ್ದುವಂತೆ. ಇವುಗಳಲ್ಲಿರುವ ಟರ್ಪಿನಿನ್ 4-ಓಲ್ ಮತ್ತು ಜೆರಾನಿಯೋಲ್ ಎನ್ನುವ ಆಲ್ಕೋಹಾಲ್ಗಳು ಬ್ಯಾಕ್ಟೀರಿಯಾಗಳ ಕೋಶ ಪೊರೆಯನ್ನು ಹರಿದು ಅವನ್ನು ಕೊಲ್ಲುತ್ತವೆ ಎಂದು ಡೇವಿಸ್ ತಂಡ ಗುರುತಿಸಿದೆ. ಇನ್ನು ಶುಚಿಗೊಳಿಸಲು ಹಾಗೂ ಚಿಕಿತ್ಸೆಯಲ್ಲಿ ಈ ಎಣ್ಣೆಗಳನ್ನು ಬಳಸಿದರೆ ಬುರ್ಕೋಲ್ ಡೇರಿಯಾದ ಸೋಂಕಿನಿಂದ ಬಿಡುಗಡೆ ದೊರಕಿತೆ? ಕಾದು ನೋಡೋಣ. ಗಂಗೆಯ 3 ಆಯಾಮದ ಚಿತ್ರ. ನದಿ ಮೂಲ ಋಷಿ ಮೂಲವನ್ನ ಹುಡುಕಬಾರದು ಎಂದು ಹಿರಿಯರು ಹೇಳುವುದನ್ನು ಕೇಳಿದ್ದೇವೆ. ಅವನು ಹುಡುಕುವುದು ಕಷ್ಟ ಎನ್ನುವ ಕಾರಣಕ್ಕೆ ಬಹುಶಃ ಈ ಮಾತುಗಳನ್ನು ಅವರು ಹೇಳಿರಬಹುದು. ಆದರೆ ಇಂದು ಬಹುತೇಕ ಎಲ್ಲ ನದಿಗಳ ಮೂಲವನ್ನು ಹುಡುಕಿಯಾಗಿದೆ. ಅತಿ ದುರ್ಗಮ ಸ್ಥಳವನ್ನು ವಿಮಾನಗಳಿಂದಲೋ, ಹೆಲಿಕಾಪ್ಟರುಗಳಿಂದಲೋ ಅಥವಾ ಇತ್ತೀಚೆಗೆ ಡ್ರೋನುಗಳನ್ನು ಬಳಸಿಯೋ ಹುಡುಕಿದ್ದೇವೆ. ಆದರೆ ಇವುಗಳಿಂದಲೋ ಆಗದ ಕೆಲಸ ಎಂದರೆ ನದಿಗಳ ಆಳ ಹಾಗೂ ಹರವನ್ನು ಹಿಡಿಯುವ ಕೆಲಸ. ನಮ್ಮ ಗಂಗಾ ನದಿಯನ್ನೇ ತೆಗೆದುಕೊಳ್ಳಿ. ಗಂಗೋತ್ರಿಯಲ್ಲಿ ಜನಿಸಿದ ಇದು ನಿಧಾನವಾಗಿ ಬಯಲಿಗೆ ಹರಿದು ಅಲ್ಲಿ ಯಮುನೆಯಂತಹ ಕೆಲವು ಉಪನದಿಗಳ ಜೊತೆಗೂಡಿ ಬೃಹತ್ತಾಗಿ ಬೆಳೆದು ಬೆಂಗಾಲಕೊಲ್ಲಿಯನ್ನು ಸೇರುತ್ತದೆ. ಇದರ ಮೂಲವೂ ನಮಗೆ ಗೊತ್ತು, ಗಮ್ಯವೂ ಗೊತ್ತು. ಆದರೆ ಈ ನದಿಯ ಆಳ ಅಗಲಗಳು ಎಲ್ಲೆಲ್ಲಿ ಎಷ್ಟೆಷ್ಟಿವೆ ಎನ್ನುವುದು ಮಾತ್ರ ನಮಗೆ ಇನ್ನೂ ಸರಿಯಾಗಿ ಪರಿಚಯವಿಲ್ಲ. ಇದು ಗಂಗಾ ನದಿಯ ಇಂಚಿಂಚನ್ನೂ ಅಳೆಯುವ ಕೆಲಸವನ್ನು ಈಗ ಭಾರತೀಯ ಸರ್ವೇಕ್ಷಣಾ ಸಂಸ್ಥೆ ಅರ್ಥಾತ್ ಸರ್ವೆ ಆಫ್ ಇಂಡಿಯಾ ಮಾಡಲು ಹೊರಟಿದೆ. ಗಂಗೋತ್ರಿಯಿಂದ ಬಂಗಾಲಕೊಲ್ಲಿಯವರೆಗೂ ಗಂಗೆಯ 3 ಆಯಾಮದ ಚಿತ್ರವನ್ನು ತೆಗೆದು ಎಲ್ಲೆಲ್ಲಿ ಗಂಗೆ ಎಷ್ಟೆಷ್ಟು ಆಳವಿದೆ, ಎಷ್ಟೆಷ್ಟು ಅಗಲವಿದೆ ಎಂದು ಚಿತ್ರಿಸುವ ಸಾಹಸವನ್ನು ಸರ್ವೆ ಆಫ್ ಇಂಡಿಯಾ ಮಾಡಲಿದೆ ಹೀಗೆಂದು ನೇಚರ್ ಪತ್ರಿಕೆ ಮೊನ್ನೆ ವರದಿ ಮಾಡಿದೆ. ಇದು ಸಾಧ್ಯವೇ ಎನ್ನುವುದಲ್ಲವೇ ನಿಮ್ಮ ಪ್ರಶ್ನೆ? ಸಾಧ್ಯವಂತೆ. ಇದಕ್ಕಾಗಿ ಲೀಡಾರ್ ತಂತ್ರಗಳನ್ನು ಸರ್ವೆ ಬಳಸಲಿದೆ. ಕಳೆದ ವಾರ ನೀವು ರಾಡಾರ್ ಬಗ್ಗೆ ಕೇಳಿದ್ದೀರಿ. ಲೀಡಾರ್ ಎಂದರೆ ಒಂದು ಬಗೆಯ ರಾಡಾರ್. ರಾಡಾರ್ ಚಿತ್ರಗಳಲ್ಲಿ ರೇಡಿಯೋ ತರಂಗಗಳನ್ನು ಬೀಸಿ ಅವುಗಳ ಪ್ರತಿಫಲನವನ್ನು ಗಣಿಸಿ ಚಿತ್ರವನ್ನು ರಚಿಸುತ್ತಾರೆ. ಲೀಡಾರಿನಲ್ಲಿ ರೇಡಿಯೋ ತರಂಗಗಳ ಬದಲಿಗೆ ಲೇಸರ್ ಕಿರಣಗಳು ಬಳಕೆಯಾಗುತ್ತವೆ. ಆದರೆ ಈ ಕಿರಣಗಳು ನೆಲವನ್ನು ತಾಕಿ ಅಲ್ಲಿಂದ ಪ್ರತಿಫಲಿಸುತ್ತವೆ, ನೀರಿನಲ್ಲಿ ನುಸುಳಿ ಹಾದು ಹೋಗುತ್ತವೆ. ಅರ್ಥಾತ್ ನದಿಯ ಮೇಲೆ ಇದನ್ನು ಬೀಸಿದರೆ ಈ ತರಂಗಗಳು ನೀರಿನ ಆಳಕ್ಕೆ ಹೋಗಿ ಅಲ್ಲಿರುವ ನೆಲವನ್ನು ತಾಕಿ ಪ್ರತಿಫಲಿಸಿ ಮರಳಿ ನೀರನ್ನೇ ಹಾದು ಮೇಲ್ಮೈಗೆ ಹಿಂದಿರುಗುತ್ತವೆ. ಅಲ್ಲಿ ಇವನ್ನು ಹಿಡಿದರೆ ನದಿ ತಳದ ಚಿತ್ರ ಸಿಕ್ಕಿದಂತೆ. ಅಲ್ಲಿರುವ ಎಲ್ಲ ಹಳ್ಳ, ಕೊಳ್ಳ, ಸೀಳು, ಉಬ್ಬುಗಳನ್ನು ಕೂಡ ಸ್ಪಷ್ಟವಾಗಿ ನಾವು ಚಿತ್ರಿಸಬಹುದು. ಇದಕ್ಕಾಗಿ ಸರ್ವೆ ಆಫ್ ಇಂಡಿಯಾ ಹಲವಾರು ಸಣ್ಣ ವಿಮಾನಗಳನ್ನು ಬಳಸುತ್ತಿದೆ. ಈ ವಿಮಾನಗಳು ಗಂಗಾನದಿಯ ಉದ್ದಕ್ಕೂ ಹಾರಾಟ ನಡೆಸಿ ದಿನದಲ್ಲಿ ಕೇವಲ 1 ಮೀಟರ್ ಉದ್ದದ ಗಂಗೆಯ ಮೇಲೆ ಉದ್ದ ಅಗಲಕ್ಕೂ ನಿಧಾನವಾಗಿ ಹಾರಿ ಲೇಸರ್ ಅನ್ನು ಬೀಸಲಿವೆ. ಆ ಲೇಸರಿನಿಂದ ಪ್ರತಿಫಲಿಸಿ ಬಂದಂತಹ ಲೇಸರ್ಗಳನ್ನು ಮತ್ತೆ ಗ್ರಹಿಸಿ ಯಾವ್ಯಾವುದು ಎಷ್ಟೆಷ್ಟು ಹೊತ್ತಿಗೆ ಬಂದವು ಎನ್ನುವುದನ್ನು ಗಣಿಸಲಿವೆ. ಈ ಎಲ್ಲ ಗಣನೆಯನ್ನು ಒಟ್ಟಾಗಿಸಿ ಚಿತ್ರಗಳನ್ನು ವಿನ್ಯಾಸ ಮಾಡಲಿವೆ. ಹೀಗೆ ತೆಗೆದಂತಹ ಎಲ್ಲ ಚಿತ್ರಗಳನ್ನು ಒಗ್ಗೂಡಿಸಿ ಇಡೀ ಗಂಗೆಯ ಒಡಲ ಒಳಚಿತ್ರವನ್ನು ಸವಿಸ್ತಾರವಾಗಿ ಬಿಡಿಸಿಡಬಹುದು. ಅಷ್ಟೇ ಅಲ್ಲ, ಎಲ್ಲಿ ಗಂಗೆಯ ಹರಿವು ಏಕೆ ನಿಧಾನವಾಗುತ್ತದೆ, ಎಲ್ಲಿ ಹರಿವಿಗೆ ಎಂತಹ ತೊಡಕುಗಳಿವೆ ಎನ್ನುವುದಷ್ಟೇ ಅಲ್ಲದೆ ಗಂಗೆಯ ದಡಗಳು ಎಲ್ಲಿ ಕುಸಿಯುತ್ತವೆ, ಎಲ್ಲಿ ಗಟ್ಟಿಯಾಗಿವೆ ಎನ್ನುವುದನ್ನು ತಿಳಿಯುವುದಕ್ಕೆ ಸಾಧ್ಯ. ಜೊತೆಗೆ ಗಂಗೆಯ ಒಡಲಿಗೆ ಎಲ್ಲಿ ಎಂತಹ ಕಸ ಬಂದು ಕೂಡುತ್ತಿದೆ ಎನ್ನುವುದನ್ನು ಗಮನಿಸಬಹುದು. ಇಷ್ಟನ್ನು 8 ತಿಂಗಳೊಳಗೆ ಮಾಡುವ ಉಮೇದು ಸರ್ವೆ ಆಫ್ ಇಂಡಿಯಾಗೆ ಇದೆ. ಒಟ್ಟಾರೆ ಇದೊಂದು ಬಗೆಯಲ್ಲಿ ಗಂಗೆಗೆ ಸಿಟಿ ಸ್ಕ್ಯಾನ್ ಆದಂತೆ ಎನ್ನಬಹುದು. ಏನೋ ಇದಾದರೂ ನಮ್ಮ ಗಂಗೆಯ ಆರೋಗ್ಯವನ್ನು ಕಾಯಲು ನೆರವಾಗುತ್ತದೆ ಎಂದು ಹಾರೈಸೋಣ. ತುಂತುರು ಸುದ್ದಿಗಳು. ನಮ್ಮ ಹೊಟ್ಟೆಯಲ್ಲಿರುವ ಬ್ಯಾಕ್ಟೀರಿಯಾಗಳಲ್ಲಿ ಕೆಲವು ಹೊಟ್ಟೆ ನೋವನ್ನುಂಟು ಮಾಡುತ್ತವೆ, ಇನ್ನು ಕೆಲವು ನಮ್ಮ ದೇಹಕ್ಕೆ ಬೇಕಾದ ಸತ್ವಗಳನ್ನು ಒದಗಿಸುತ್ತವೆ ಎನ್ನುವುದಷ್ಟೇ ನಮಗೆ ಗೊತ್ತಿತ್ತು. ಆದರೆ ಇವುಗಳಲ್ಲಿ ಕೆಲವು ನಮ್ಮ ಜೀರ್ಣಾಂಗದ ಪ್ರಮುಖ ಅಂಶವಾದ ಪಿತ್ತರಸದ ಚಟುವಟಿಕೆಯನ್ನು ಬದಲಿಸುತ್ತವೆಯಂತೆ. ಈ ಬಗ್ಗೆ ಹೆಚ್ಚಿನ ವಿವರಗಳನ್ನು ಮುಂದಿನ ಜಾಣಸುದ್ದಿಯಲ್ಲಿ ಕೇಳುವಿರಿ. ಇತ್ತೀಚೆಗೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೆಕ್ಕೆಜೋಳದ ಬೆಳೆಯನ್ನು ಕಾಡುತ್ತಿರುವ ಕಾಂಡಕೊರಕ ಹುಳುಗಳು ಭಾರತೀಯ ತಳಿಗಳಲ್ಲಂತೆ. ಇವು ವಿದೇಶಿ ಹುಳುಗಳು, ಅದು ಹೇಗೋ ಇಲ್ಲಿ ಬಂದು ಸೇರಿಕೊಂಡಿವೆ. ಇವು ಭತ್ತ, ಜೋಳ ಹಾಗೂ ಇತರೆ ಬೆಳೆಗಳನ್ನು ತಾಕಿ ಹಾಳು ಮಾಡಬಲ್ಲವು ಎಂಬ ಎಚ್ಚರಿಕೆಯನ್ನು ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ನೀಡಿದ್ದಾರೆ. 1946ರಲ್ಲಿ ದಕ್ಷಿಣ ಆಸ್ಟ್ರೇಲಿಯಾದ ಎಡಕಾರಸ್ ಗುಡ್ಡದಲ್ಲಿ ದೊರೆತ ಸಸ್ಯಗಳ ಅವಶೇಷದಂತೆ ಕಾಣುವಂತಹ ಜೀವಿ ಸಸ್ಯವಲ್ಲ, ಸುಮಾರು 50 ಕೋಟಿ ವರ್ಷಗಳ ಹಿಂದೆ ಬದುಕಿದ್ದ ಇದು ಒಂದು ಪ್ರಾಣಿ. ಆದರೆ ಅಂತಹ ಬೇರೊಂದು ಪ್ರಾಣಿ ಆಗಲೂ ಇರಲಿಲ್ಲ, ಈಗಲೂ ಇಲ್ಲ. ಇದರದ್ದು ಅಂತಹ ವಿಶೇಷ ರಚನೆ ಬದುಕು ಎಂದು ಜಪಾನು, ಇಂಗ್ಲೆಂಡು ಹಾಗೂ ಚೀನಾದ ವಿಜ್ಞಾನಿಗಳ ತಂಡವೊಂದು ವರದಿ ಮಾಡಿದೆ. ಕುಲುಮೆಯೊಳಗೆ ಇಟ್ಟರೂ ಬೆಂಕಿ ಹೊತ್ತದ ಬೂದಿಯಾಗದ ಕೃತಕ ಮರವನ್ನು ಸೃಷ್ಟಿಸಲಾಗಿದೆಯಂತೆ. ಈ ಬಗ್ಗೆ ಹೆಚ್ಚಿನ ವಿವರಗಳನ್ನು ಮುಂದಿನ ಜಾಣಸುದ್ದಿಯಲ್ಲಿ ಕೇಳುವಿರಿ. ಹರಳೆಣ್ಣೆ ಮತ್ತು ತೇಲುವ ಅಯಸ್ಕಾಂತ. ವಿಜ್ಞಾನ ಎಂದರೆ ವ್ಯವಸ್ಥಿತ ಅಧ್ಯಯನ ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ಎಲ್ಲ ಸಂದರ್ಭಗಳಲ್ಲಿಯೂ ಇದು ಸತ್ಯವಾಗುವುದಿಲ್ಲ. ಎಷ್ಟೋ ಬಾರಿ ಆಕಸ್ಮಿಕವಾಗಿಯೇ ಬಲು ಮುಖ್ಯವಾದ ಶೋಧವೂ ಆಗಿದ್ದಿದೆ. ಬಹಳ ಹಿಂದೆಯೇ ದ್ರವಗಳ ಮೇಲೊತ್ತುವ ಬಲದ ಬಗ್ಗೆ, ನಾವೇಕೆ ನೀರಿನಲ್ಲಿ ತೇಲುತ್ತೇವೆ ಎನ್ನುವ ಬಗ್ಗೆ ಆರ್ಕಿಮಿಡೀಸ್ ಕಂಡುಕೊಂಡದ್ದು ಕೂಡ ಇದೇ ರೀತಿಯ ಒಂದು ಆಕಸ್ಮಿಕದಿಂದಲೇ. ಬೆಂಜೀನಿನ ವರ್ತುಲಾಕಾರದ ರಚನೆಯ ಬಗ್ಗೆ ಕೆಕ್ಯುಲೆಗೆ ಕನಸಿನಲ್ಲಿ ಜ್ಞಾನೋದಯವಾಯಿತು ಎಂದು ಕೇಳಿದ್ದೇವೆ. ಆಕಸ್ಮಿಕ ಶೋಧ ಎಂದ ಕೂಡಲೇ ಇದು ಎಲ್ಲರಿಗೂ ಎಲ್ಲೋ ಸಿಕ್ಕಿಬಿಡುವಂತಹ ವಸ್ತುವಲ್ಲ. ಇದು ಕೂಲಂಕಷವಾಗಿ ಗಮನವಿಟ್ಟು ನೋಡುವವರಿಗಷ್ಟೇ ಇದು ಕಾಣಿಸುತ್ತದೆ ಎಂದು ಹೇಳುತ್ತಾರೆ. ಅಂತಹದೊಂದು ಆಕಸ್ಮಿಕ ಶೋಧದ ಬಗ್ಗೆ ಫಿಸಿಕಲ್ ರಿವ್ಯೂ ಲೆಟರ್ಸ್ ಪತ್ರಿಕೆ ವರದಿ ಮಾಡಿದೆ. ಪ್ರಯೋಗಾಲಯಗಳಲ್ಲಿ ದ್ರವಗಳನ್ನು ಕದಡಲು ಬಳಸುವಂತಹ ಮ್ಯಾಗ್ನೆಟಿಕ್ ಸ್ಟರರಿನಲ್ಲಿರುವ ಪುಟ್ಟ ಮ್ಯಾಗ್ನೆಟ್ಟು ಇದ್ದಕ್ಕಿದ್ದ ಹಾಗೆ ತೇಲುತ್ತದೆಯಂತೆ. ಅದು ಏಕೆ ಹೇಗೆ ಎನ್ನುವ ಕೌತುಕವನ್ನು ಇಂಗ್ಲೆಂಡಿನ ನಾಟಿಂಗ್ಹ್ಯಾಮ್ ವಿಶ್ವವಿದ್ಯಾನಿಲಯದ ಡೇವಿಡ್ ಫೇರ್ಫಸ್ಟ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ನೀರಿನ ಬದಲಿಗೆ ಹರಳೆಣ್ಣೆಯನ್ನು ಬಳಸಿದರೆ ಈ ಮ್ಯಾಗ್ನೆಟ್ಟು ನೆಲಬಿಟ್ಟು ಮೇಲೆದ್ದು ಗಿರಿಕಿ ಹೊಡೆಯುತ್ತಲೇ ಗಿರೆಗಿರನೆ ತಿರುಗುತ್ತದೆ ಎಂದು ಇವರು ನಿರೂಪಿಸಿದ್ದಾರೆ. ಮ್ಯಾಗ್ನೆಟಿಕ್ ಸ್ಟರರ್ ಎಂದರೆ ಇನ್ನೇನಲ್ಲ, ಇದೊಂದು ಪುಟ್ಟ ಯಂತ್ರ. ಈ ಯಂತ್ರದೊಳಗೆ ಒಂದು ತಿರುಗುವ ವಿದ್ಯುತ್ ಕಾಂತವಿರುತ್ತದೆ. ಈ ಯಂತ್ರದ ಮೇಲೆ ಪಾತ್ರೆ ಇಟ್ಟು ಅದರೊಳಗೆ ಪುಟ್ಟ ಅಯಸ್ಕಾಂತವನ್ನು ಹಾಕಿ ಯಂತ್ರವನ್ನು ಚಾಲಿಸಿದರೆ ಈ ಅಯಸ್ಕಾಂತ ಗಿರೆಗಿರನೆ ತಿರುಗುತ್ತದೆ. ಪಾತ್ರೆಯೊಳಗೆ ದ್ರವವಿದ್ದರೆ ಇದು ಗಿರೆಗಿರನೆ ತಿರುಗುವುದರಿಂದ ದ್ರವವನ್ನು ಕದಲಿದಂತೆ ಆಗುತ್ತದೆ. ಈ ಪುಟ್ಟ ಅಯಸ್ಕಾಂತವನ್ನು ವಿಜ್ಞಾನಿಗಳು ಪ್ರೀತಿಯಿಂದ ಫ್ಲೀ ಅರ್ಥಾತ್ ಚಿಗಟ ಎನ್ನುವ ಅಡ್ಡ ಹೆಸರಿನಿಂದ ಕರೆಯುತ್ತಾರೆ. ಹೀಗೆ ಒಮ್ಮೆ ದ್ರವವನ್ನು ಕದಡುತ್ತಿರುವಾಗ ಈ ಚಿಗಟ ತುಸು ಮೇಲೆ ನೀರಿನಲ್ಲಿ ತೇಲಿದಂತೆ ತೋರಿತಂತೆ. ಇದು ಆಕಸ್ಮಿಕವಾಗಿ ಆಯಿತೋ ಅಥವಾ ಅದರ ಹಿಂದೇನಾದರೂ ನಿಯಮ ಇರಬಹುದೋ ಎಂದು ಕುತೂಹಲಗೊಂಡ ಫೇರ್ಹರ್ಸ್ಟ್ ಹಲವು ಪ್ರಯೋಗಗಳನ್ನು ಕೈಗೊಂಡಿದ್ದಾರೆ. ದ್ರವಗಳನ್ನು ಬದಲಿಸಿ ಅಯಸ್ಕಾಂತಗಳನ್ನೂ ಬದಲಿಸಿದ್ದಾರೆ. ಸ್ಟರರಿನ ವಿದ್ಯುತ್ಕಾಂತದ ದಿಕ್ಕನ್ನು ಬದಲಿಸಿ ಗಮನಿಸಿದ್ದಾರೆ, ಲೆಕ್ಕ ಹಾಕಿದ್ದಾರೆ. ಇವೆಲ್ಲ ಸಂದರ್ಭದಲ್ಲಿಯೂ ಚಿಗಟದ ಚಲನೆ ಹೇಗಿತ್ತು ಎಂದು ಚಲನಚಿತ್ರಗಳನ್ನೂ ತೆಗೆದಿದ್ದಾರೆ. ಅನಂತರ ಪರಿಶೀಲಿಸಿ ಲೆಕ್ಕ ಹಾಕಿ ಯಾವ್ಯಾವ ಬಲಗಳು ಇದರ ಚಲನೆಯನ್ನು ಪ್ರಭಾವಿಸಿರಬಹುದು ಎಂದು ತರ್ಕಿಸಿದ್ದಾರೆ. ಹರಳೆಣ್ಣೆ ಹಾಕಿದಾಗ ಈ ಚಿಗಟ ಸರಾಗವಾಗಿ ಮೇಲೆದ್ದು ಯೋಗ ಸಾಧನೆ ಮಾಡುತ್ತಿರುವಂತೆ ತೇಲುತ್ತಲೇ ಗಿರೆಗಿರನೆ ತಿರುಗಿತಂತೆ. ಅಷ್ಟೇ ಅಲ್ಲ, ಮೊದಲು ಅಂಚಿನಲ್ಲಿ ಇದ್ದದ್ದು ಕ್ರಮೇಣ ಪಾತ್ರೆಯ ನಡುವೆಗೆ ಬಂದು ಅಲ್ಲೇ ಗಿರಿಗಿರನೆ ಸುತ್ತಿತಂತೆ. ಹಾಗೆಯೇ ಒಮ್ಮೆ ಇತ್ತ ಒಮ್ಮೆ ಅತ್ತ ಒಲಾಡುತ್ತಿತ್ತಂತೆ. ಇವೆಲ್ಲಕ್ಕೂ ಫಿಸಿಕ್ಸ್ ನಿಯಮಗಳೇ ಕಾರಣ. ಹರಳೆಣ್ಣೆಯಂತಹ ಗಟ್ಟಿ ಅಂಟಿನಂತಹ ದ್ರವದಲ್ಲಿ ತಿರುಗುವುದು ತುಂಬ ಸರಾಗ, ಆದ್ದರಿಂದ ಇದರ ಒಟ್ಟು ಬಲ ಚಿಗಟವನ್ನು ಮೇಲೆತ್ತುತ್ತದೆ. ನೀರಿನಲ್ಲಿ ಹೀಗೆ ಆಗಲು ಸಾಧ್ಯವಿಲ್ಲ ಎಂದು ಇವರು ಹೇಳುತ್ತಾರೆ. ಅದೇನೋ, ಒಟ್ಟಾರೆ ಆಕಸ್ಮಿಕವಾಗಿ ಕಂಡದ್ದು ಕೂಡ ಹೊಸ ನಿಯಮಗಳನ್ನು ಅರಿವಿಗೆ ತರಬಹುದು ಎನ್ನುವುದಷ್ಟೇ ಅರ್ಥವಾಯಿತು ಅಲ್ಲವೇ? ಜಾಣ ಪ್ರಶ್ನೆ. ಈ ಬಾರಿ ಜಾಣ ಪ್ರಶ್ನೆ ಒಂದು ಚಿತ್ರದಿಂದ ಬಂದದ್ದು. ಗೆಳೆಯ ಬಾಸರಕೊಡು ಒಂದು ಚಿತ್ರವನ್ನು ಕಳಿಸಿದ್ದರು. ನೂರಾರು ಪುಟ್ಟ ಹುಳುಗಳು ಒಂದೆಡೆ ಮುದ್ದೆಯಾಗಿದ್ದಂತಿದ್ದುವು. ಇದು ಯಾವ ಜೀವಿ? ಇದು ವಿಷಕಾರಿಯೇ? ಇದಕ್ಕಿದ್ದ ಹಾಗೆ ಕಂಡಿವೆಯಲ್ಲ, ಎಲ್ಲಿಂದ ಬಂದುವು ಎನ್ನುವ ಪ್ರಶ್ನೆಗಳು ಬಾಸರಕೋಡರ ಮೆಸೇಜಿನಲ್ಲಿತ್ತು. ಚಿತ್ರಗಳನ್ನು ನೋಡಿದ ಪ್ರೊಫೆಸರ್ ಕೊಪ್ಪರ್ ಮತ್ತು ಪ್ರೊಫೆಸರ್ ಹೆಗಡೆ, ಇದು ನಾವು ಮಿಲಿಪೀಡ್ ಎಂದು ಕರೆಯುವ ಜಂತುಗಳ ಜಾತಿಗೆ ಸೇರಿದಂಥವು. ಮಳೆ ಹೆಚ್ಚಿರುವ ಪ್ರದೇಶಗಳಲ್ಲಿ ಮಳೆಗಾಲದಲ್ಲಿ ಕಾಣಿಸುತ್ತವೆ. ತಾಯಿ ಒಟ್ಟಿಗೆ ನೂರಾರು ಮೊಟ್ಟೆಗಳನ್ನು ಇಡುತ್ತದೆ. ಈ ಎಲ್ಲ ಮೊಟ್ಟೆಗಳು ಏಕಕಾಲಕ್ಕೆ ಮರಿಯಾಗುವುದರಿಂದ ಮುದ್ದೆಯಾಗಿ ಕಾಣುತ್ತದೆ. ಇವೆಲ್ಲವೂ ನಿರುಪದ್ರವಿಗಳು, ಆದರೆ ಜೀವ ಜಗತ್ತಿನಲ್ಲಿ ಪ್ರಮುಖವಾದಂಥವು ಎಂದು ತಿಳಿಸಿದ್ದರು. ಜೂಲಿಡ್ ಎನ್ನುವ ವರ್ಗಕ್ಕೆ ಸೇರಿದ ಸಂಧಿಪದಿ ಅಥವಾ ಆರ್ಥ್ರೋಪಾಡ ಜೀವಿಗಳು ಇವು ಎಂದು ಅವರು ವಿವರಿಸಿದ್ದರು. ಇವುಗಳಿಗೆ ಒಂದೊಂದು ಕಡೆ ಒಂದೊಂದು ಹೆಸರಿದೆ. ಚಕ್ಕಲಿ ಹುಳು ಎಂದು ಪ್ರೊಫೆಸರ್ ಹೆಗಡೆ ತಿಳಿಸಿದ್ದರು. ಈ ಚಿತ್ರವನ್ನು ವಿದ್ಯಾರ್ಥಿಗಳಿಗೆ ತೋರಿಸಿ ಯಾವ್ಯಾವ ಹೆಸರಿನಲ್ಲಿ ಇದನ್ನು ಗುರುತಿಸುತ್ತಿರಬಹುದು ಎನ್ನುವುದು ತಿಳಿಯುತ್ತದೆ ಎಂದು ಹೇಳಿದ್ದೆ. ಇದು ಇಂಗ್ಲಿಷ್ ಶಿಕ್ಷಕರೊಬ್ಬರು ತಮ್ಮ ವಿದ್ಯಾರ್ಥಿನಿಯ ಈ ಹೇಳಿಕೆಯನ್ನು ಕಳಿಸಿದ್ದಾರೆ. ಬನ್ನಿ, ಅವಳೇನು ಹೇಳುತ್ತಾಳೆ ಕೇಳೋಣ.
ನಾನು ರಕ್ಷಿತಾ ಎಚ್ಎಸ್, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಸರ್ಕಾರಿ ಪ್ರೌಢಶಾಲೆ ಆಡ್ಲಿಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದ. ಈ ಚಿತ್ರದಲ್ಲಿರುವುದು ಕಪರ್ ಚಟ್ಟಿ, ನಮ್ಮೂರಿನ ಕಡೆ ಇದಕ್ಕೆ ಸಹಸ್ರಪದಿ, ಶತಪದಿ, ನೆಲ್ಗಿರ್ಬಾಯಿ ಅಂತಲೂ ಕರೆಯುತ್ತಾರೆ. ಕಪರ್ ಚಟ್ಟಿಗೆ ಕಣ್ಣಿತ್ತಂತೆ, ಕಾಲಿರಲಿಲ್ಲವಂತೆ, ಆವಿಗೆ ಕಾಲಿತ್ತಂತೆ, ಕಣ್ಣಿರ್ಲಿಲ್ವಂತೆ. ಒಂದು ಸಲ ಆವು, ನಿನ್ನ ಹತ್ತಿರ ಇರುವ ಕಣ್ಣನ್ನು ನನಗೆ ಕೊಡು ಎಂದು ಕೇಳಿದಾಗ ಕಪರ್ ಚಟ್ಟಿಯು, ನನ್ನ ಹತ್ತಿರ ಇರುವ ಕಣ್ಣನ್ನು ನಿನಗೆ ಕೊಡುತ್ತೇನೆ, ನಿನ್ನ ಹತ್ತಿರ ಇರುವ ಕಾಲು ನನಗೆ ಕೊಡು ಎಂದು ಕೇಳಿತಂತೆ. ಹಾಗಾಗಿ ಈಗಲೂ ಸಹ ಕಪರ್ ಚಟ್ಟಿಗೆ ಕಾಲಿದೆ, ಕಣ್ಣಿಲ್ಲ, ಆವಿಗೆ ಕಣ್ಣಿದೆ, ಕಾಲಿಲ್ಲ.
ಕಥೆ ಚೆನ್ನಾಗಿತ್ತಲ್ಲ? ಜಾಣ ನುಡಿ, ಆಗಸ್ಟ್ 12, 1919. ಭಾರತೀಯ ಖಭೌತ ವಿಜ್ಞಾನಿ, ಇಸ್ರೋ ಸಂಸ್ಥೆಯ ಸಂಸ್ಥಾಪಕ ವಿಕ್ರಮ್ ಸಾರಾಭಾಯಿ ಜನಿಸಿದ ದಿನ. ಅಹಮದಾಬಾದಿನ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ ವಿಕ್ರಮ್ ವ್ಯಾಪಾರವನ್ನು ಬಿಟ್ಟು ವಿಜ್ಞಾನವನ್ನು ಒಪ್ಪಿಕೊಂಡಂತಹ ವ್ಯಕ್ತಿ. ಸರ್ ಸಿವಿ ರಾಮನ್ನರ ಬಳಿ ಇವರು ಶಿಷ್ಯನಾಗಿ ಉನ್ನತ ವಾಯುಮಂಡಲದಲ್ಲಿ ರೇಡಿಯೋ ತರಂಗಗಳು ಹಾಗೂ ಇತರೆ ವಿಕಿರಣಗಳ ಬಗ್ಗೆ ವ್ಯಾಸಂಗ ಮಾಡಿದ್ದರು. ತದನಂತರ ಸ್ವತಂತ್ರ ಭಾರತದಲ್ಲಿ ವಿಜ್ಞಾನದ ಮುನ್ನಡೆಗೆಂದು ಅಂತರಿಕ್ಷ ವಿಜ್ಞಾನ ಹಾಗೂ ತಂತ್ರಜ್ಞಾನ ಅವಶ್ಯಕ ಎಂದು ವಾದಿಸಿ ಅದಕ್ಕಾಗಿ ರಾಷ್ಟ್ರೀಯ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಇಂದು ಜಗತ್ತಿನಲ್ಲಿ ಭಾರತಕ್ಕೆ ತನ್ನ ಬಾಹ್ಯಾಕಾಶ ಸಂಶೋಧನೆ ಹಾಗೂ ಸಾಹಸಗಳಿಂದ ಗೌರವವನ್ನು ತಂದಿರುವಂತಹ ಇಸ್ರೋ ಸಂಸ್ಥೆಯ ಸ್ಥಾಪಕ ಇವರೇ, ಅದರ ಮೊತ್ತಮೊದಲ ನಿರ್ದೇಶಕರು ಕೂಡ. ಇಸ್ರೋ ಸಂಸ್ಥೆ ಇವರ ನೆನಪಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಯೋಜಿಸುತ್ತದೆ. ಅಲ್ಲದೆ ಕೇರಳದ ತಿರುವನಂತಪುರದಲ್ಲಿರುವ ಸಂಶೋಧನಾ ಸಂಸ್ಥೆಗೆ ಇವರ ಹೆಸರನ್ನೇ ಇಟ್ಟಿದೆ. ಇದು ಈ ವಾರದ ಜಾಣಸುದ್ದಿ. ರಚನೆ ಮತ್ತು ಪ್ರಸ್ತುತಿ ಕೊಳ್ಳೇಗಾಲ ಶರ್ಮಾ. ಈ ಜಾಣಸುದ್ದಿಗೆ ಇಂಡಿಯನ್ ಸೈನ್ಸ್ ವೈರ್ ಸಹಕಾರವೂ ಇದೆ. ಜಾಣಸುದ್ದಿಯನ್ನು ನೀವು ಕೇಳಿ ನಿಮ್ಮವರೆಲ್ಲರೊಂದಿಗೂ ಹಂಚಿಕೊಳ್ಳಿ. ಇದು ಉಚಿತ ಪತ್ರಿಕೆ. ಜಾಣಸುದ್ದಿಯನ್ನು ಕುರಿತ ಸಲಹೆ ಸಂದೇಹಗಳಿಗೆ ಹಾಗೂ ಜಾಣ ಪ್ರಶ್ನೆಗೆ ನಿಮ್ಮಲ್ಲಿ ಉತ್ತರವಿದ್ದರೆ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.